అభ్రమం భంగరహితం అజడం విమలం సదా ఆనందతీర్థమతులం భజే తాపత్రయాపహం మిథ్యా సిద్ధాంత దుద్ధ్వాంత విధ్వంసన విచక్షణ జైతీర్థాఖ్యత నిర్భాసతాం నో హృదంబరే అర్థికల్పితకల్పోయం ప్రత్యర్థి గజకేసరి వ్యాసతీర్థ గురుర్భూయాద్ అస్మదిష్టాత్ సిద్ధయే తపో విద్యా విరక్త్యాది సద్గుణోగాకరాణం వాదిరాజగురూన్ వందే హేగ్రీవరాశయాన్ పూజ్య రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే గురువాదిధ్వాంతరవే వైష్ణవేంద్రివరేంద్రవే శ్రీరాఘవేంద్ర గురువే నమోత్యందయాళవే ఆపాదమౌళి పర్యంతం గురూనామాక్తిం స్మరే తేన విఘ్నః పశ్యంతి సిద్ధిత మనోరథాః హరిః ఓం శ్రీ గురుభ్యో నమః. ನಾವು ಶ್ರೀಮಧ್ವ ವಿಜಯ ಮಹಾಕಾವ್ಯ ಶ್ರೀನಾರಾಯಣ ಪಂಡಿತಾಚಾರ್ಯರು ಮಾಡಿರುವಂಥದ್ದು, ಅದರಲ್ಲಿ ನಾವು ಮೂರನೆಯ ಸರ್ಗ ಅದರ ಕೊನೆ ಪದ್ಯಕ್ಕೆ ಬಂದಿದ್ದೀವಿ. ಆ 55ನೇ ಪದ್ಯ ನೋಡಿ ಆಯಿತು. ಆ 55ನೇ ಪದ್ಯ ವಸಂತಿಲಕ ಛಂದಸ್ಸಿನಲ್ಲಿರುವಂಥದ್ದು, ಸಾಕ್ಷಾದತೋಪನಿಷದೋ ವಿಭುರೇತರೇಯ ಅನ್ನುವುದು. ಅದಾದ ಮೇಲೆ 56ನೇ ಶ್ಲೋಕ, ಅದು ಅಯಿ ಸ್ವಾಮಿನ್ ದುಷ್ಟಾನ್ ದಮಯ ದಮಯ ಸ್ಪಷ್ಟಮ ಅಚಿರಾತ್ ಗುಣಾನ್ ಗೂಢಾನ್ ವಿಷ್ಣೋ ಕಥಯ ಕಥಯ ಸ್ವಾನ್ ಪ್ರಮದಯನ್ ತದಾನಂದಂ ತನ್ಮನ್ನಿತಿ ಸುಮನಸಾಂ ಸೋನುಸರತಾಂ ಅನುಜ್ಞಾಮ ಆದತ್ತ ತ್ರಿಭುವನ ಗುರು ಬ್ರಾಹ್ಮಣ ಗುರೋಹೋ. ಸೊ ಹಿಯರ್ ದ ಎಜುಕೇಶನ್ ಗುರುಕುಲ ವಾಸ ಇಸ್ ಕಂಪ್ಲೀಟೆಡ್ ಅಂಡ್ ದೆನ್ ಅಟ್ ದಟ್ ಪಾಯಿಂಟ್ ಆಚಾರ್ಯ ಟುಕ್ ಲೀವ್ ಅಂಡ್ ದೇರ್ ದಿಸ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ ಎ ವೆರಿ beautiful fashion by Narayana Panditacharyaru, and this is in Shikharini Chandasu. Shikharini means 17 aksharas in each pada. ಇದು ಅಂದರೆ ಪಾದಕ್ಕೆ 17 ಅಕ್ಷರಗಳು, ಒಟ್ಟಿಗೆ 68 ಅಕ್ಷರಗಳಿರುವಂತಹ ಶಿಖರಿಣಿ ಛಂದಸ್ಸಿನಲ್ಲಿರುವಂತಹ ಪದ್ಯ ಇದಾಗಿದೆ. ಇಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ಅದಕ್ಕೆ ಅನ್ವಯ ಹೀಗೆ, ಸ್ವಾಮಿನ್ ಅಂಥೇಳಿ ಸಂಬೋಧನ, ಸ್ವಾಮಿನ್ ದುಷ್ಟಾನ್ ದಮಯ ದಮಯ ಸ್ವಾನ್ ಪ್ರಮದಯನ್ ಗೂಢಾನ್ ವಿಷ್ಣೋ ಗುಣಾನ್ ಅಚಿರಾತ್ ಸ್ಪಷ್ಟಂ ಕಥಯ ಕಥಯ ಐ ಇತಿ ಅನುಸರತಾಂ ಸುಮನಸಾಂ ಆನಂದಂ ತನ್ವನ್ ತದಾ ಸಹ ತ್ರಿಭುವನ ಗುರು ಬ್ರಾಹ್ಮಣ ಗುರೋಃ ಅನುಜ್ಞಾಂ ಆದತ್ತ. ಆಚಾರ್ಯರು ವಿದ್ಯಾಭ್ಯಾಸ ಮುಗಿಸಿದ್ದಾರೆ, ಹಾಗೆ ಅಲ್ಲಿ ಇನ್ನು ಅನೇಕ ವತ್ಸರಗಳು ವಿದ್ಯಾಭ್ಯಾಸ ಮಾಡ್ತಾ ಕೂತರೆ ಅವರು ಲೋಕ ವಿಡಂಬನೆಗಾಗಿ ಸೇರಿದ್ದಾರೆ ಗುರುಕುಲ. ನಿಜವಾಗಿ ಅವರಿಗೆ ಯಾವ ವಿದ್ಯಾಭ್ಯಾಸವೂ ಬೇಕಾಗಿಲ್ಲ, ಆದರೆ ಮಾರ್ಗದರ್ಶನಕ್ಕಾಗಿ ಇದ್ದಾರೆ. ಆದ್ದರಿಂದ ಕೆಲವು ವರ್ಷಗಳು ಮಾತ್ರ ವಿದ್ಯಾಭ್ಯಾಸ ಮಾಡಿಬಿಟ್ಟು ಅಲ್ಲಿಂದ ಅನುಜ್ಞೆಯನ್ನು ತಗೊಂಡು ಗುರುಗಳ ಹತ್ತಿರ ತೋಟಂತಿಲ್ಲ ನಾವು ನೋಡಿದ್ದೀವಿ. ಅದಾದ ಮೇಲೆ ಅವರು ತಾವು ಸಿದ್ಧಾಂತ ಪ್ರತಿಪಾದನೆಗೆ ಹೊರಡಿರುವಂಥದ್ದು, ಗುರುಗಳಿಗೆ ಗುರುಗಳಾಗಿ ಅದು ಪಾಠ ಅಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮುಂದೆ ಬರುವ ಗುರುಗಳಿಗೂ ಪಾಠ ಹೇಳುವಂಥವರಾಗಿದ್ದಾರೆ, ಯಾಕಂದ್ರೆ ಅವರು ಮೂರು ಲೋಕಗಳಿಗೆ ಗುರುಗಳಾದಂಥವರು. ಆದ್ದರಿಂದ ಅಂತಹ ಸ್ವಾಮಿಗಳಿಗೆ ಅವರು ನನಗೆ ದೇವತೆಗಳು ಬಂದು ನೀವು ವಿದ್ಯಾಭ್ಯಾಸ ಮಾಡಲಕ್ಕಂಥೇಳಿ ಈ ನಟನ ಮಾಡಿದ್ದು ಸಾಕು, ಈಗ ನೀವು ಬಂದ ಕಾರ್ಯವನ್ನು ಅವತಾರ ಕಾರ್ಯವನ್ನು ಮಾಡಲಿಕ್ಕೆ ಸಿದ್ಧರಾಗಿರಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ದೇವತೆಗಳು. ಇವರಿಗೆ ವಾಯುದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆ ಹೀಗೆ, ಸ್ವಾಮಿನ್ ದುಷ್ಟಾನ್ ದಮಯ ದಮಯ ಸ್ವಾನ್ ಪ್ರಮದಯನ್ ಗೂಢಾನ್ ವಿಷ್ಣು ಗುಣಾನ್ ಅಚಿರಾತ್ ಸ್ಪಷ್ಟಂ ಕಥಯ ಕಥಯ ಅಂತೇಳಿ. ಅಂದರೆ ಸ್ವಾಮಿನ್ ನಾಥ ಒಡೆಯರೇ ಅಂದ್ರೆ ವಾಯುದೇವರನ್ನು ಸಂಬೋಧನೆ ಮಾಡಿ ದೇವತೆಗಳು ಹೇಳುವಂತಹ ಮಾತಾಗಿದೆ. ದುಷ್ಟಾನ್ ದುರ್ಜನಾನ್ ದುಷ್ಟರಾದವನು, ಯಾಕಂದ್ರೆ ಪರಮಾತ್ಮ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡಿದಾಗ ಅದಕ್ಕೆ ಸಹಾಯಕರಾಗಿ ಇವರು ಕೂಡ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡುವವರಾಗಿದ್ದಾರೆ ವಾಯುದೇವರು. ಆದ್ದರಿಂದ ದುಷ್ಟರಾದಂಥವ್ರು ದುರ್ಜನರನ್ನು ದಮಯ ದಮಯ ಅಂದರೆ ನಿರಾಕುರು ನಿರಾಕರಣೆ ಮಾಡ್ರಿ, ಅವರು ದುಷ್ಟರು ಪ್ರತಿಪಾದನೆ ಮಾಡಿದಂತಹ ದುಷ್ಟ ಸಿದ್ಧಾಂತಗಳನ್ನು ಅಲ್ಲಗಳೆಯಬೇಕು, ಅದನ್ನು ರೆಫ್ಯೂಟ್ ಮಾಡಬೇಕು, ಅದನ್ನು ಆ ಕಾರ್ಯವನ್ನು ಮಾಡರಿ ಅಂತ ಹೇಳಿ, ಅಷ್ಟೇ ಅಲ್ಲದೆ ಸ್ವಾನ್ ಪ್ರಮದಯನ್ ಹಾಗೆ ಮಾಡುವುದರ ಮೂಲಕವಾಗಿ ಸ್ವಾನ್ ತನ್ನವರನ್ನು ತನ್ನವರನ್ನು ಸ್ವಕೀಯಾನ್ ಸ್ವಾನ್ ಅಂದ್ರೆ ಸ್ವಂತ ಮನುಷ್ಯರು ಸ್ವಂತ ಆದವರು ಅಂದ್ರೆ ಯಾರು ಸಜ್ಜನರು ತನ್ನವರಾದವರು ತನ್ನವರಾದವರು ತನ್ನವರಾದಂತಹ ಸಜ್ಜನರು ಸತ್ಪುರುಷರು ಯಾರಿದ್ದಾರೋ ಸ್ವಕೀಯಾನ್ ತನ್ನವರನ್ನು ಸಜ್ಜನರನ್ನು ಪ್ರಮದಯನ್ ಸಂತೋಷಯನ್ ಅವರಿಗೆ ಪ್ರಮೋದ ಆನಂದವನ್ನು ಉಂಟು ಮಾಡುವವರಾಗಿ. ಹೇಗೆ ಆನಂದ ಉಂಟಾಗತ್ತೆ? ಸಜ್ಜನರು ಇವರು ತನ್ನ ಭಕ್ತರು ಭಗವದ್ಭಕ್ತರು ಆದವರು ಅವರಿಗೆ ಏನು ಆನಂದ ಕೊಡತ್ತೆ ಅಂದರೆ ಅವರಿಗೆ ತಿಳಿಯದೇ ಇರುವ ಭಗವಂತನ ಗುಣಗಾನ ಮಾಡುವ ಅತ್ಯದ್ಭುತವಾಗಿ ಅಡಗಿರುವಂತಹ ವಿಷಯಗಳನ್ನು ಸ್ಪಷ್ಟಗೊಳಿಸಿದರೆ ಅದು ಅವರಿಗೆ ಆನಂದ ಉಂಟು ಮಾಡುತ್ತೆ. ಆದ್ದರಿಂದ ಅವರಿಗೆ ಆನಂದವನ್ನು ಉಂಟು ಮಾಡುತ್ತಾ ಹೇಗೆ ಆನಂದವನ್ನು ಉಂಟು ಮಾಡುತ್ತಾ ಗೂಢಾನ್
ಗೂಢಾನ್, ಗೂಢವಾಗಿರುವಂಥದ್ದು, ಬಚ್ಚಿರುವಂಥದ್ದು, ಅಡಗಿರುವಂಥದ್ದು, ತಿಳಿಯದೇ ಇರುವಂತಹದ್ದು ಏನು? ನೈರ್ಗುಣ್ಯವಾದಿ ಬಿಹಿ ನಿಗೂಹಿತಾನ್. ಯಾಕೆ ಅದು ಗೂಢಗಳಾಗಿದೆ, ಯಾಕೆ ಎಲ್ಲವೂ ಬಚ್ಚಿಟ್ಕೊಂಡಿದೆ ಅಂದ್ರೆ, ನಿರ್ಗುಣ ಭಗವಂತ ಈ ಜಗತ್ತೆಲ್ಲ ಮಿಥ್ಯಾ ಅಂತ ಈ ಮಿಥ್ಯಾವಾದ ಭಗವಂತನ ನಿರ್ಗುಣವಾದ ಮಾಡುವವರು ಯಾರಿದ್ದಾರೋ, ನೈರ್ಗುಣ್ಯವಾದಿಗಳು ಅಂದ್ರೆ ಭಗವಂತ ನಿರ್ಗುಣನು, ಅವನಿಗೆ ಯಾವ ಗುಣಗಳು ಇಲ್ಲ ಅಂತ ವಾದ ಮಾಡುವವರು ಯಾರಿದ್ದಾರೋ ಅವರಿಂದ ಮುಚ್ಚಲ್ಪಟ್ಟಿರುವಂತಹ ಅರ್ಥಗಳಿವೆ. ಆ ಮುಚ್ಚಲ್ಪಟ್ಟಂತಹ ಗೂಢವಾದ ಅರ್ಥಗಳನ್ನು ಅವು ಯಾವುದು, ವಿಷ್ಣುಹೋ ಗುಣಾನ್, ಭಗವಂತನ ಗುಣಗಳನ್ನು ಬಚ್ಚಿಟ್ಟಿದ್ದಾರೆ, ಅಡಗಿ ಬಿಟ್ಟಿದ್ದಾರೆ. ಯಾಕೆ? ನಿರ್ಗುಣವಾದ ಭಗವಂತ ನಿರ್ಗುಣ ಅಂದ್ರೆ ಅವನು ಗುಣಗಳಿಲ್ಲ ಅಂದ್ರೆ ಅವನಿಗೆ ಹೇಳಿದ ಇಡೀ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಜ್ಞಾನ ಆನಂದ ಆದಿ ಗುಣಗಳು ಯಾವುದಿದೋ ಭಗವಂತನಿಗೆ ಅನಂತ ಅನಂತಗಳು, ಜ್ಞಾನ ಆನಂದ ಕರುಣ ಸೌಜನ್ಯ ಸೌಂದರ್ಯ ಶಕ್ತಿ ಸಾಮರ್ಥ್ಯ ಎಲ್ಲವೂ ಇದೆ ಅವನಿಗೆ, ಯಾವುದೂ ಇಲ್ಲ. ಸೃಷ್ಟಿ ಸ್ಥಿತಿ ಲಯ ನೇಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷಗಳನ್ನು ಕೊಡುವನು, ಅಷ್ಟಕರ್ತ ಅಷ್ಟವಿಧ ವ್ಯಾಪಾರಗಳು ಮಾಡುವವನಾಗಿದ್ದಾನೆ, ಎಲ್ಲರನ್ನು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡುವುದು ಒಂದು ಗುಣ. ಹೀಗೆ ಅನಂತ ಗುಣಗಳಿರುವ ಭಗವಂತನನ್ನು ಯಾವ ಗುಣಗಳಿಲ್ಲ ನಿರ್ಗುಣನು ಅಂತ ಹೇಳುವುದರ ಮೂಲಕವಾಗಿ ಯಾವ ದುಷ್ಟವಾದಿಗಳಾದರೆ ನಿರ್ಗುಣವಾದಿಗಳಿಂದ ಮುಚ್ಚಲ್ಪಟ್ಟಿರುವಂತಹ ವಿಷ್ಣುವಿನ ಗುಣಗಳನ್ನು ಅಚಿರಾತ್ ಬೇಗನೆ ಶೀಘ್ರವಾಗಿ ಬಹಳ ಜಾಗರೂಕತೆಯಾಗಿ ಬಹಳ ಕೇರ್ಫುಲ್ ಆಗಿ ಎಲ್ಲ ಜನರಿಗೆ ಇಷ್ಟವಾಗುವಂತೆ ಎಲ್ಲ ಜನರಿಗೆ ಒಪ್ಪಿಕೆ ಆಗುವಂತೆ ಸೂಕ್ಷ್ಮವಾಗಿ ಚೆನ್ನಾಗಿ ಅಚಿರ ಅದು ಬಹಳ ಜಾಗು ಮಾಡದೆ ಶೀಘ್ರವಾಗಿ ಸ್ಪಷ್ಟಂ ಶೀಘ್ರಂ ಅಂದ್ರೆ ಸ್ಪಷ್ಟವಾಗಿ ಅಚಿರಾತ್ ಸ್ಪಷ್ಟಂ ಶೀಘ್ರವಾಗಿ ಬೇಗನೆ ಅದನ್ನು ಸ್ಪಷ್ಟಗೊಳಿಸುವಂತ ವಿಷಯ ಮಾರ್ಗದಲ್ಲಿ ಕಥೆಯ ಕಥೆಯ ಅದನ್ನು ತಿಳಿಸಿಕೊಡ್ರಿ ತಿಳಿಸಿಕೊಡ್ರಿ ನೋಡ್ರಿ ಎಲ್ಲ ಕೂಡ ಎರಡು ಸರಿ ದಮಯ ದಮಯ ಕಥೆಯ ಕಥೆ ಅಂದ್ರೆ ಮತ್ತು ಅದು ಆಮ್ರೇಡಿತ ಅಂತಾರೆ. ಆಮ್ರೇಡಿತ ಅಂದ್ರೆ ಎಂಫಸಿಸ್, ಎಲ್ಲಿಯಾದರೆ ನಾವು ಒತ್ತಿ ಹೇಳಬೇಕು ಆವಾಗ ಬಾ 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 ಬಾಪ ಬಾಪ ಬಾ 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 ಅಂತೀವಿ ನಾವು. ಹೋಗು 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 ಸುಮ್ಮನೆ ಹೋಗು ಅಂದ್ರೆ ಹೋಗು 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 ಅಂದ್ರೆ ಬೇಗ ಹೋಗು 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 ಅಂತ ಎಂಫಸಿಸ್ ಮಾಡ್ಲಿಕ್ಕೆ ರಿಪೀಟ್ ಮಾಡ್ತೀವಿ. ಅದೇ ವಿಧವಾಗಿ ಇಲ್ಲಿ ಕೂಡ ದಮಯ ದಮಯ ಕಥೆಯ ಕಥೆಯ ಅಂದ್ರೆ ನೀವು ತಿಳಿಸಿಕೊಡ್ರಿ ತಿಳಿಸಿಕೊಡ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೇವತೆಗಳು ಪ್ರಾರ್ಥನೆ ಮಾಡಿದ್ರು, ಐ ಅಂತ ಸಂಬೋಧನೆ ಮಾಡಿ, ಏ ವಾಯುದೇವರೇ ಇದನ್ನು ಮಾಡ್ರಿ ಅಂತ ಹೇಳಿ. ಇತಿ ಅವ್ಯಯಂ ಪ್ರಾರ್ಥನಾ ವಾಚಕಂ ಅಂತ ಹೇಳಿ ನೋಡ್ರಿ, ದೇವತೆಗಳು ವಾಯುದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಐ ಅಂತ ಈ ಶ್ಲೋಕ ಶುರುವಾಗಲೇ ಐ ಸ್ವಾಮಿ ಐ ಅಂದ್ರೆ ಸಂಬೋಧನೆ, ಹೇ ಗುರುಗಳೇ ಅಂತ ಹೇಳಿ ಸಂಬೋಧನೆ ಮಾಡುವಂಥದ್ದು. ಐ ಅಂದ್ರೆ ಅಯ್ಯೋ ಕೇಳ್ರಿ ಅಂತ ಹೇಳಿ. ಆದ್ದರಿಂದ ದೇವತೆಗಳು ಇವರಿಗೆ ಪ್ರಾರ್ಥನೆ ಮಾಡುವಂತಹದ್ದು. ಇದು ಅವ್ಯಯ ಶಬ್ದ, ಐ ಅನ್ನುವ ಅವ್ಯಯ ಶಬ್ದ, ಪ್ರಾರ್ಥನಾ ವಾಚಕವಾದ ಶಬ್ದ ಅದು. ದಮಯ ಕಥೆಯ ಇತ್ಯಾದಿ ದ್ವಿಹಿ ವಚನಂ ಆದರ ದ್ಯೋತಕಂ ಅಂತ ಹೇಳಿ ನಾವು ರಿಪೀಟ್ ಮಾಡುವುದು ಎಂಫಸಿಸ್, ಒಂದು ಎರಡನೇದು ಭಕ್ತಿ, ಎರಡನೇದು ಮೂರನೇದು ಆದರ. ಆದರ ಭಾವ ಅಂದ್ರೆ ಅದರ ಮೇಲೆ ಬಹಳ ಆದರ ಭಾವ ಅಂದ್ರೆ ಏನು, ಅದು ಮಾಡಬೇಕು ಮಾಡಬೇಕು ಅನ್ನುವ ಕಳಕಳಿ ಇರುತ್ತೆ. ಆ ಕಳಕಳಿಯಿಂದ ಆದರ ಭಾವದಿಂದ ಅದನ್ನು ಎರಡು ಬಾರಿ ಹೇಳುವಂಥದ್ದು, ದಮಯ ದಮಯ ಕಥೆಯ ಕಥೆಯ ಅಂತೇಳಿ. ಸೊ ಇತ್ಯಾದಿ ದ್ಯೋತನಂ ಆದರ ದ್ಯೋತಕಂ ಅಂತ ಹೇಳಿದ್ದಾರೆ. ಇತಿ ಏವಂ ಅನುಸರತಾಂ, ಅನುಸರಿಸುವಂತಹ ಅಂದ್ರೆ ಅನುವೃತ್ತಿಂ ಕುರುವತಾಂ ಅಂದರೆ ತನ್ನನ್ನು ಅನುಸರಿಸಿ ಬರುವಂತಹ ದೇವತೆಗಳು, ವಾಯುದೇವರನ್ನು ಅನುಸರಿಸಿ ಹೋಗುವಂತವರು ದೇವತೆಗಳು, ಅಂತಹ ಅನುಸರಿಸಿ ಬರುವಂತಹ ಸುಮನಸಾಂ ದೇವತೆಗಳಿಗೆ ಆನಂದಂ ತನ್ವನ್ನು ಆನಂದವನ್ನು ಉಂಟು ಮಾಡುತ್ತಾ, ತನ್ವನ್ ಅಂದ್ರೆ ಉಂಟು ಮಾಡುವುದು, ಇರುವಂತೆ ಮಾಡುವುದು. ಆನಂದಂ ತನ್ವನ್ ತದಾ ಸಹ, ಆವಾಗ ಸಹ ತ್ರಿಭುವನ ಗುರುಹು, ಆ ಮೂರು ಲೋಕಗಳಿಗೆ ಗುರುಗಳಾಗಿರುವಂತಹ ವಾಯುದೇವ ನಾಮಕನಾಗಿರುವಂತಹ ವಾಯುದೇವರ ಅವತಾರವಾಗಿರುವಂತಹ ಮಧ್ವಾಚಾರ್ಯರು ಅವರು ಇನ್ನೂ ಆ ಅಭ್ಯಾಸ ಗುರುಕುಲದಲ್ಲಿ ಮುಗಿಸ್ತಾ ಇದ್ದಾರೆ. ಆದ್ದರಿಂದ ಅದು ಮುಗಿಸಿಬಿಡ್ರಿ ನೀವು, ಬೇಗ ಬೇಗ ಇದನ್ನು ಈ ಕಾರ್ಯ ಮಾಡ್ರಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆವಾಗ ಆಗಲಿ ಅಂತೇಳಿ ಅವರು ಒಪ್ಪಿಗೆಯನ್ನು ಕೊಟ್ಟು ತನ್ನ ಗುರುಗಳಾದಂತಹ ಬ್ರಾಹ್ಮಣ ಗುರೋಹೋ ಅಂದ್ರೆ ಬ್ರಾಹ್ಮಣ ಗುರು ಉಪಾಧ್ಯಾಯರಿಂದ ಅನುಜ್ಞಾಮಾದತ್ತ ಅಂದ್ರೆ ಅನುಜ್ಞೆಯನ್ನು ಪಡೆದಿದ್ದಾರೆ. ಸ್ವೀಕೃತವಾನ್ ಆದತ್ತಾನೆ ಸ್ವೀಕೃತವಾನ್ ಅನುಜ್ಞೆಯನ್ನು ಒಪ್ಪಿಗೆಯನ್ನು, ನೀ ಗುರುಗಳೇ ನಾನು ಈಗ ಹೋಗಿ ಬೋಧನೆ ಮಾಡಬೇಕು ಲೋಕಕ್ಕೆ ಅಂದ್ರೆ ಆಯ್ತಪ್ಪ ಹಾಗೆ ಮಾಡು, ನೀನು ಸಾಮಾನ್ಯನಲ್ಲ ಮಾಡು ಅಂತ ಹೇಳಿ ಗುರುಗಳು ಒಪ್ಪಿಗೆಯನ್ನು ಕೊಡ್ತಾರೆ. ಆದ್ದರಿಂದ ಹೇಳಿದ್ದಾರೆ ಐ ಸ್ವಾಮಿನ್ ಇತಿ ಇದು ಅಪಿ ಇತಿ ಅನುನಯಂತಂ ಆಹುಹು ಶಿಖರಿಣಿ ಚಂದ ಅಂದ್ರೆ ಶಿಖರಿಣಿ ಛಂದಸ್ಸು ಅನ್ನುವುದು 17 ಅಕ್ಷರಗಳು, ಅಷ್ಟಿ ಅಂದ್ರೆ 16 ಅಕ್ಷರಗಳು ಪಾದಕ್ಕೆ, ಶಿಖರಿಣಿ ಅಂದ್ರೆ 17 ಅಕ್ಷರಗಳು ಪಾದಕ್ಕೆ. ಅಲ್ಲಿ ಇರುವ ಗಣಗಳು ಯಮ ನ ಸ ಭ ಲಘು ಲಘು ಗುರು, ಯಗಣ ಮಗಣ ನಗಣ ಸಗಣ ಭಗಣ ಈ 5 ಗಣಗಳು ಸೇರಿದ್ರೆ 15 ಅಕ್ಷರ ಆಗತ್ತೆ. ಅದಾದ ಮೇಲೆ ಒಂದು ಲಘುವು, ಅದಾದ ಮೇಲೆ ಒಂದು ಗುರುವು. ಹೀಗೆ 17 ಅಕ್ಷರಗಳಿರುವಂತಹ ಪ್ರತಿ ಪಾದದಲ್ಲಿಯೂ ಒಂದೇ ಸಮವೃತ್ತ. ಇದು ವೃತ್ತ ಅಂದ್ರೆ ಎಲ್ಲ ಪಾದಗಳಲ್ಲಿಯೂ ಇದೇ ವಿಧವಾಗಿರುತ್ತೆ. ಹೀಗಿರುವಂತದ್ದಾಗಿದೆ. ಇಲ್ಲಿಗೆ ಈ ಇದು ಶ್ರೀ ಮಧ್ವ ವಿಜಯ ಮಹಾಕಾವ್ಯದಲ್ಲಿ 3ನೇ ಸರ್ಗ ಇಲ್ಲಿಗೆ ಸಮಾಪ್ತವಾಯಿತು. ಈಗ 4ನೇ ಸರ್ಗ, ಆಚಾರ್ಯರು ತಾವು ಅವತಾರ ಮಾಡಿದ ಕಾರ್ಯವನ್ನು ಮಾಡುವುದಕ್ಕೆ ಹೇಗೆ ಹೊರಟಿದ್ದಾರೆ, ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವುದು 4ನೇ ಸರ್ಗದಲ್ಲಿ ಶುರು ಆಗತ್ತೆ. ಅದರಲ್ಲಿ 4ನೇ ಸರ್ಗದಲ್ಲಿ ಮೊದಲನೇ ಪದ್ಯ ಇದು ಹೀಗಿದೆ. ಅಥೈಷ ಸಲ್ಲೋಕ ದಯಾ ಸುಧಾದ್ರಯ ಸದಾಗಮಸ್ತೇನ ನಿರಾಸ ಕಾಮಯ ರಮಾವರಾವಾಸ ಭುವಾ ವಿಶಾರದೋ ವಿಶಾರಯ ಚಿಂತೆಯದಾತ್ಮನೋ ಧಿಯಾ ಅಂಥೇಳಿ ಹೇಳಿರುವಂಥದ್ದು. ಇದು ವಂಶಸ್ಥ ಅನ್ನುವ ಛಂದಸ್ಸು. ವಂಶಸ್ಥ ಅನ್ನುವುದು ಇದು ಜಗತಿ ಅಂದ್ರೆ ಪಾದಕ್ಕೆ 12 ಅಕ್ಷರಗಳಿರುವಂಥದ್ದು ಜಗತಿ ಛಂದಸ್ಸು. ಆ ಜಗತಿಯಲ್ಲಿ ಒಂದು ಪ್ರಭೇದ, ಒಂದು ವೆರೈಟಿ, ಅದು ವಂಶಸ್ಥ ಅನ್ನುವ ಛಂದಸ್ಸು. ಈ ಜಗತಿಯಲ್ಲಿ ಇರುವಂತಹ ವಂಶಸ್ಥ ಛಂದಸ್ಸು. ಈ ವಂಶಸ್ಥ ಛಂದಸ್ಸಿನಲ್ಲಿ ಜತ ಜರ ಗಣಗಳಿವೆ. ಜಗಣ ಅದಾದ ಮೇಲೆ ತಗಣ, ಅದಾದ ಮೇಲೆ ಜಗಣ, ಅದಾದ ಮೇಲೆ ರಗಣ. ತಗಣ ಅಂದ್ರೆ ಗುರುವು ಗುರುವು ಲಘು ಇರುವಂಥದ್ದು, ರಗಣ ಅಂದ್ರೆ ಗುರುವು ಲಘುವು ಗುರು ಇರುವಂಥದ್ದು, ಜಗಣ ಅಂದ್ರೆ ಲಘುವು ಗುರುವು ಲಘು. ಆದ್ದರಿಂದ ಜ ತ ಜ ರ ಗಣಗಳು ಅಂದ್ರೆ ಕೊನೆಯಾಗಿ ಗುರುವಿರುತ್ತೆ. ಮೋಸ್ಟ್ ಆದ ವೃತ್ತಗಳಿಗೆ ಕೊನೆಯ ಅಕ್ಷರ ಯಾವಾಗಲೂ ಗುರುವಿರುತ್ತೆ, ಆದ್ದರಿಂದ ರಗಣ ಆಯಿತು. ಸೊ ಆದ್ದರಿಂದ ಈ ವಿಧವಾಗಿ ಇರುವಂಥದ್ದು. ಸೊ ಇದರ ಅನ್ವಯ ಹೀಗಿದೆ ಏನಂತ ಹೇಳಿದ್ರೆ, ಅಥ ಅಂದ್ರೆ ಆ ಗುರುಗಳ ಹತ್ತಿರ ಗುರುಕುಲ ವಾಸ ಆಗಿ ಗುರುಗಳ ಹತ್ತಿರ ಅನುಜ್ಞೆಯನ್ನು ತಗೊಂಡು ಬಂದ ಅನಂತರ ಅಂತೇಳಿ, ಅದಾದ ಮೇಲೆ ವಿಶಾರದಃ, ವಿಶಾರದಃ ಅಂದ್ರೆ ವಿದಗ್ಧ, ತಿಳಿದವರು, ಜ್ಞಾನಿಗಳಾದಂತಹ ಆಚಾರ್ಯರು ಇವರು ವಿಶಾರದರು. ವಿಶಾರದರು ಅಂದ್ರೆ ವಿಶಿಷ್ಟವಾದ ಜ್ಞಾನ ಉಳ್ಳವರು ಅಂತ ಅರ್ಥ. ವಿಶಾರದರಾದಂತಹ ಅವರು, ಏಷ ವಾಸುದೇವ ನಾಮಕನಾದ ಈ ಹುಡುಗ ಸಲ್ಲೋಕ ದಯಾ ಸುಧಾರ್ಥ ಅನ್ವಯ ಮೊದಲು ಹೇಳ್ಬಿಟ್ಟು ಆಮೇಲೆ ಅರ್ಥ ಹೇಳೋಣ. ಅಥ ವಿಶಾರದ ಏಷ ಸಲ್ಲೋಕ ದಯಾ ಸುಧಾ ಆದ್ರಯ ಸದ್ ಆಗಮ ಸ್ತೇನ ನಿರಾಸ ಕಾಮಯ ರಮಾವರ ಆವಾಸ ಭುವ ವಿಶಾಲಯ ಆತ್ಮನಃ ಧಿಯಾ ಅಚಿಂತಯತ್. ಏನು ಅವರು ನೆನೆಸಿದ್ದಾರೆ, ಅಲ್ಲಿಂದ ಬಂದು ಅವರು ಆಲೋಚನಾ ಧೋರಣೆ ಅಂದ್ರೆ ಏನು ಯೋಚನೆ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಥ ಗುರುಕುಲ ವಾಸ ಆದ ಮೇಲೆ ವಿಶಾರದ ಒಳ್ಳೆ ಜ್ಞಾನಿಗಳಾಗಿರುವಂತಹ ಇವರು, ಯೇಷಃ ವಾಸುದೇವ ನಾಮಕನಾದಂತಹ ಈ ಆಚಾರ್ಯ ಮಧ್ವರು, ಅವರು ಸಲ್ಲೋಕ ದಯಾ ಸುಧಾದ್ರಯ ಅಂತೇಳಿ. ಸಲ್ಲೋಕ ಸತ್ ಲೋಕ, ಲೋಕ ಅಂದ್ರೆ ಜನರು ಅಂತ ಅರ್ಥ. ಲೋಕ ಅಂದ್ರೆ ಪ್ರಪಂಚ, ವರ್ಲ್ಡ್ ಅಂತ ಅರ್ಥ ಇದೆ. ಯಾಕೆ ಜನರಿರುವಂತದ್ದಾದ್ದರಿಂದ ಲೋಕ, ಅದು ಲೋಕಗಳಿಗೆ ಲೋಕರ, ಲೋಕಕ್ಕೆ ಅದಕ್ಕೆ ಲೌಕಿಕರು ಅಂತ, ಲೋಕ ಲೋಕದವರು ಜನರು ಅಂತ ಅರ್ಥ. ಸಲ್ಲೋಕ ಅಂದ್ರೆ ಸಜ್ಜನರು ಅಂತ ಅರ್ಥ. ಸೊ ಸಂತರು, ಸಜ್ಜನರು. ಸಲ್ಲೋಕ ದಯಾ ಸುಧಾ ಆದ್ರಯ ಅಂದ್ರೆ ಸಜ್ಜನರಿಗೆ. ಸೊ ಸಂತಶ್ಚ ತೇ ಲೋಕಾಶ್ಚಾಯಿತಿ ಸಲ್ಲೋಕಾಹ ಅಂತೇಳಿ. ಒಳ್ಳೆ ಜನರು ಅವರು, ಸಜ್ಜನರಾಗಿದ್ದಾರೆ ಅಂತಹ ಅವರು, ಅವರು ದಯಾ ಅವರ ಮೇಲೆ ದಯಾ ಸುಧಾ ಆದ್ರಯ ಅಂದ್ರೆ ಆಚಾರ್ಯ ಮಧ್ವರು ಸಜ್ಜನರ ಮೇಲೆ ದಯೆಯನ್ನು ತೋರಿಸಬೇಕು ಅಂತ ಬಯಸಿದ್ದಾರೆ. ಆದ್ದರಿಂದ ಸಜ್ಜನರ ಮೇಲೆ ದಯೆಯನ್ನು, ದಯಾ ಅಮೃತ, ದಯಾ ಅನ್ನುವ ಸುಧಾ ಅಮೃತೆಯನ್ನು ತೋರಿಸಬೇಕಂತ ಅಂತಹ ಅದರಿಂದ ತೊಯ್ದವರಾಗಿದ್ದಾರೆ. ಸುಧಾ ಏವ ಸಲ್ಲೋಕ ದಯಾ ಸುಧಾ ಅಂತೇಳಿ, ಅಂದ್ರೆ ಸತ್ಸು ಜನೇಶು ಯಾ ದಯಾ ಸಾ ಏವ ಸುಧಾ ಏವ ಸಲ್ಲೋಕ ದಯಾ ಸುಧಾ. ದಯಾ ಅನ್ನುವ ಅಮೃತ ಸಜ್ಜನರ ಮೇಲೆ, ಸಜ್ಜನರಲ್ಲಿ ದಯಾ ಅನ್ನುವ ಅಮೃತ, ತಯಾ ಆರ್ದ್ರಯ ಕ್ಲಿನ್ನಯ ಅದರಿಂದ ತೊಯ್ದಿದೆ. ನೋಡಿ, ಇದು ಯಾವಾಗಲೂ ಕರುಣಾ ಸಮುದ್ರ, ಕರುಣಾ ಸಾಗರ, ಕರುಣಾ ಸಮುದ್ರ, ಕರುಣಾರ್ದ್ರ ಅಂತೀವಿ. ಕರುಣೆಯಿಂದ ತೊಯ್ಯುವುದು ಅಂತ. ಕರುಣೆಯಿಂದ ತೊಯ್ಯುವುದಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್ ಬೈ ಕರುಣಾಭಾವದಿಂದ ಮೆಲ್ಟ್ ಆಗೋದು ಅಂದ್ರೆ, ನಾವು ನೋಡ್ರಿ, ಯಾರ ಮೇಲಾದ್ರೂ ಕರುಣಾಭಾವ ಬಂದಾಗ ಮನಸ್ಸು ಕರಗಿ ಹೋಯಿತು ಅಂತ ಹೇಳ್ತೀವಿ. ಕರಗೋಯ್ತು, ಕರಗೋಯ್ತು ಅಂದ್ರೆ ಏನು? ಸಿಂಬಾಲಿಕ್ ಆಗಿ ಅಂದ್ರೆ ಇಟ್ ಜಸ್ಟ್ ಫ್ಲೂ, ಪ್ರವಾಹದಂತೆ ಹೋಗಿ ಅವರನ್ನು ಉದ್ಧಾರ ಮಾಡ್ಲಿಕ್ಕೆ ಹೋಗುತ್ತೆ ಅಂತೇಳಿ. ಆದ್ದರಿಂದ ಇಲ್ಲಿ ಹೇಳುವ ಮಾತು ಏನಂತ ಹೇಳಿದ್ರೆ, ದಯಾ ಅನ್ನುವ ಅಮೃತದಿಂದ ತೊಯ್ದಿದ್ದಾರೆ ಅಂತೇಳಿ. ಅಂತಹ ಅಂದ್ರೆ ತುಂಬಾ ದಯಾ ದೃಷ್ಟಿ ಬಂದಿದೆ ಅಂತೇಳಿ. ಆ ಕಾರಣದಿಂದಲೂ, ಸೊ ದಯಾ ಸುಧಾ ಆರ್ದ್ರಯ ಆ ಭಾವನೆಯಿಂದ, ಮತ್ತು ಇನ್ನೂ ಕೂಡ ಸದಾಗಮಸ್ತೇನ ನಿರಾಸ ಕಾಮಯ ಅಂದ್ರೆ ಇವೆಲ್ಲದರಿಂದ ಕೂಡಿದವರಾಗಿದ್ದಾರೆ. ನೋಡ್ರಿ, ಇದು ತೃತೀಯ ವಿಭಕ್ತಿ. ದಯಾ ಸುಧಾ ಆರ್ದ್ರಯ ಕ್ಲಿನ್ನಯ ಅಕಠಿಣಯ ಇತಿ ಭಾವ ಅಂದ್ರೆ ಬಹಳ ಮೃದುಭ, ಮಾರ್ದವ, ಟೆಂಡರ್, ಡೆಲಿಕೇಟ್ ಆಗಿರುವಂತಹ ಕರುಣಾ ದೃಷ್ಟಿಯಿಂದ ಕೂಡಿದವರಾಗಿ, ಸದಾಗಮಸ್ತೇನ ನಿರಾಸ ಕಾಮಯ ಒಳ್ಳೆ ಆಗಮಗಳು, ನೋಡ್ರಿ, ಒಳ್ಳೆ ಆಗಮ ದುರಾಗಮಗಳು ಸದಾಗಮಗಳು ಇದ ಅಂತ ಹೇಳಿದ್ರೆ, ದುರಾಗಮ ಅಂದ್ರೆ ಏನು? ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರೋಧವಾಗಿ ಹೇಳುವ ಮಾತುಗಳು ದುರಾಗಮ, ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕವಾದ ಮಾತುಗಳು ಸದಾಗಮಗಳು. ಆ ಸದಾಗಮಗಳನ್ನು ಕದ್ದವರು ಸ್ತೇನ ಅಂದ್ರೆ ಕದಿಯುವುದು. ಸೊ ಯಾರು ಸದಾಗಮಗಳನ್ನು ಕದಿಯುವುದಂದ್ರೆ ಏನು? ತಸ್ಕರ ನಾವು ಮುಂದೆ ಇದನ್ನು ಅದೇ ಶಂಕರಾಚಾರ್ಯ ಮುಂತಾದವರೆಲ್ಲ ಕೂಡ ಅದನ್ನು ರೆಫ್ಯೂಟ್ ಮಾಡಿದ್ದಾರೆ. ಯಾವುದನ್ನು ರೆಫ್ಯೂಟ್ ಮಾಡಿ? ಸದಾಗಮಗಳಲ್ಲಿ ಹೇಳಿದ ವಿಷಯಗಳನ್ನು. ಸದಾಗಮಗಳು ವಿಷ್ಣು ಸರ್ವೋತ್ತಮತ್ವವನ್ನು ವಿಷ್ಣು ಗುಣಗಾನವನ್ನು ಮಾಡಿದಾಗ ಅದನ್ನು ಅಲ್ಲಗಳೆಯುವಂತಹ ಮಾತುಗಳನ್ನು ಕೆಲವು ಅಂದ್ರೆ ಈಗ ನೋಡ್ರಿ, ಭಜಗೋವಿಂದ ಮುಂತಾದ್ದು ಮಾಡಿದ್ದಾರೆ, ಅಲ್ಲಿ ವಿಷ್ಣುವನ್ನು ಹೋಲಿದ್ದಾರೆ. ಆದರೆ ಮತ್ತೆ ಇನ್ನೊಂದು ಕಡೆ ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರುದ್ಧವಾದ ಮಾತುಗಳನ್ನು ಹೇಳಿದ್ದಾರೆ, ಎಲ್ಲ ಮಿಕ್ಸಪ್ ಮಾಡಿದ್ದಾರೆ. ಆದ್ದರಿಂದ ಸದಾಗಮ ಸ್ತೇನ, ಸ್ತೇನ ಅಂದ್ರೆ ಕಳ್ಳ ಅಂತ ಅರ್ಥ. ಸದಾಗಮಗಳನ್ನು ಕದಿಯುವಂತಹ ಯಾರಿದ್ದಾನೋ, ಕಳ್ಳನಾದವನು, ಅವನ ಅಂತಹವರು ಮಾಡಿದಂತಹ ಸಿದ್ಧ ಯಾವುದು ಪೂರ್ವಪಕ್ಷಗಳಿದೋ ಅದನ್ನು ನಿರಾಸಕಾಮಯ ನಿರಸನ ಮಾಡಬೇಕಂತೇಳಿ. ಸೊ ಅದಕ್ಕೆ ಸಂತಸ್ತತೆ ಆಗಮಸ್ತೈತಿ ಸದಾಗಮಃ ವೇದಾದ್ಯಾಹ ತೇಷಾಂ ಸ್ತೇನಃ ತಸ್ಕರಃ ಶಂಕರಃ ಅಂತೇಳಿ. ತನ್ನಿರಾಸಃ ತನ್ನಿರಾಸೇ ಕಾಮಃ ಯಸ್ಯ, ಅದನ್ನು ನಿರಸನೆ ಮಾಡುವುದರಲ್ಲಿ ಯಾರಿಗೆ ಇಚ್ಛೆ ಇದೆಯೋ, ತನ್ನಿರಾಸೇ ಕಾಮಃ ಯಸ್ಯಾಹ ಸಾ ತಥಾ ಉತ ತಯ, ಅಂದ್ರೆ ಅಂತಹ ಒಂದು ಭಾವನೆಯಿಂದ ಅಂತೇಳಿ. ಸದಾಗಮಸ್ತೇನ ನಿರಾಸ ಕಾಮಯ, ಕಾಮನೆಯಿಂದ ಸದಾಗಮಗಳನ್ನು ಕದಿಯುವವರ ಮಾತುಗಳನ್ನು ನಿರಸನೆ ಮಾಡುವ ಕಾಮನೆಯಿಂದ ಕೂಡಿದವರಾಗಿ. ರಮಾವರ ಆವಾಸ ಭುವ, ರಮಾವರ ರಮಾಪತಿಯಾದ ಹರಿ ಶ್ರೀಮನ್ನಾರಾಯಣ ಅವನ ತಸ್ಯ ಆವಾಸ ಭೂ ಆವಾಸ ಭೂಮಿ, ಅವನಿಗೆ ಆವಾಸವಾಗಿರುವಂತಹ ಆವಾಸ ಭೂಮಿಯಾಗಿರುವವರು ಯಾರು? ಆಚಾರ್ಯರು ಮಧ್ಯರು ಅಂದ್ರೆ ಅವರಲ್ಲಿ ಅನಿಲ ಅಂತ ಅರ್ಥ, ವಾಯುದೇವರಿಗೆ ಅನಿಲ ಅಂತ ಕರೀತಾರೆ. ಯಾಕಂದ್ರೆ ಆ ನಾಮಕ ಪರಮಾತ್ಮ ಯಾರಲ್ಲಿ ನೆಲೆಸಿದ್ದಾನೋ ಅವನೇ ಅನಿಲ. ಇವರಲ್ಲಿ ಭಗವಂತ ಒಂದು ವಿಶೇಷ ಸನ್ನಿಧಾನವನ್ನು ಇಟ್ಟು ಅಂದ್ರೆ ನೆಲೆಸಿದ್ದಾರೆ. ನಮ್ಮಲ್ಲಿ ಭಗವಂತ ಇದ್ದಾನೆ, ಅವರಲ್ಲಿ ಭಗವಂತ ಇದ್ದಾನೆ. ಆದರೆ ನಮ್ಮಲ್ಲಿ ಭಗವಂತ ಇರುವುದು ನಮ್ಮನ್ನು ನಡೆಸುವುದಕ್ಕಾಗಿ, ಅವರಲ್ಲಿ ಭಗವಂತ ಇರುವುದು ಅವರನ್ನು ನಡೆಸುವುದಕ್ಕಾಗಿ ನಿಜ. ಅಷ್ಟೇ ಅಲ್ಲ, ಅವರ ಮೂಲಕವಾಗಿ ಲೋಕಗಳನ್ನು ನಡೆಸುವುದಕ್ಕಾಗಿ ಆ ಎರಡು ಕಾರ್ಯಗಳನ್ನು ಮಾಡ. ಆದ್ದರಿಂದ ಆ ಭಗವಂತನಿಗೆ ಆವಾಸ ಭೂಮಿಯಾಗಿದ್ದಾರೆ ಅವರು. ಆದ್ದರಿಂದ ಭಗವನ್ ನಿವಾಸ ಸ್ಥಾನಮಿತಿ ಯಾವುದು, ಭಗವಂತನ ನಿವಾಸ ಸ್ಥಾನವಾಗಿರುವ ಆ ವಾಯುದೇವರು ಅವರಿಂದ, ಸೊ ಅಂತಹ ಅವರಿಂದ, ಸೊ ರಮಾವರ ಆವಾಸ ಭುವ ವಿಶಾಲಯ ಆತ್ಮನಃ ಧಿಯ ಅಚಿಂತೆಯದು, ಅಂತಹ ಬುದ್ಧಿಯಿಂದ ಕೂಡಿದವರಾಗಿ, ವಿಶಾಲವಾದ ತನ್ನದೇ ಆದ ಸಹಜವಾದ ಬುದ್ಧಿಯಿಂದ ಕೂಡಿದವರಾಗಿ, ಬುದ್ಧಿಯ ಅಚಿಂತೆಯತು ಇತ್ತಂ ವಿಚಿಂತೆಯ ಮಾಸ, ಹೀಗೆ ಯೋಚನೆಯನ್ನು ಮಾಡಿದ್ದಾರೆ ಅಂಥೇಳಿ ಆಚಾರ್ಯ ಮಧ್ವರು ಯೋಚನೆ ಮಾಡುವುದಕ್ಕೆ ಮೂಲಭೂತವಾದ ಅಂಶಗಳನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಥ ಏಷ ಸಲ್ಲೋಕದಯ ಸುಧಾದ್ರಯ ಸದಾಗಮಸ್ತೇನ ನಿರಾಸ ಕಾಮಯ ರಮಾವರಾವಾಸ ಭುವ ವಿಶಾರದ ವಿಶಾಲಯ ಅಚಿಂತಯದ್ ಆತ್ಮನೋಧಿಯ, ಆತ್ಮನೋಧಿಯ ವಿಶಾಲಯ ಆತ್ಮನೋಧಿಯ ಅಚಿಂತಯದ್ ಅಂತೇಳಿ. ಸೊ ಆ ವಿಧವಾಗಿ ಹೇಳಿ ಆದ ಮೇಲೆ ಏನು ಯೋಚನೆ ಮಾಡಿದ್ದಾರೆ ಅನ್ನೋದು ನೆಕ್ಸ್ಟ್ ಎರಡನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅನನ್ಯ ಸಂಗಾತ್ ಗುಣಸಂಗೀತ ಹರೇ, ಅನನ್ಯ ಸಂಗಾತ್ ಗುಣಸಂಗೀತ ಹರೇ, ಜನಸ್ಯ ಮಾನಂ ತು ವಿಶಿಷ್ಟ ಚೇಷ್ಟಿತಂ ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಹಂ ನಿಜಂ ಭಜನ್ ಪಾರಮಹಂಸ್ಯಮಾಶ್ರಮಂ ಅಂತೇಳಿ. ಪರಮಹಂಸ ಅಂದ್ರೆ ಸನ್ಯಾಸ, ಪರಮಹಂಸ್ಯ ಆಶ್ರಮ ಅಂದ್ರೆ ಪರಮಹಂಸರಿಗೆ ಸಂಬಂಧಪಟ್ಟ ಆಶ್ರಮ ಸನ್ಯಾಸಾಶ್ರಮ. ಪರಮಹಂಸರು ಅಂದ್ರೆ ಏನು? ಪರಮಹಂಸರು ಅಂತ ಹೇಳಿದ್ರೆ ಪರಮ ಸರ್ವೋತ್ತಮನಾದ ಭಗವಂತನ ಅವನಲ್ಲಿಯೇ ಹಂಸ ಸ ಅವನೇ ಸ ಸಾರಭೂತನಾಗಿದ್ದಾನೆ, ಹಂ ಎಲ್ಲ ದುಷ್ಟ ಚಿಂತನೆಗಳನ್ನು ನಾಶ ಮಾಡುವನಾಗಿದ್ದಾನೆ ಅಂತ ಹೇಳಿ. ಆದ್ದರಿಂದ ಅಂತಹ ಜ್ಞಾನವುಳ್ಳವರು ಪರಮನಾದ ಭಗವಂತನಲ್ಲಿ ಅವನು ಅಹಂ ಆಗಿದ್ದಾನೆ, ಆದ್ದರಿಂದ ಹಂ ಆಗಿದ್ದಾನೆ ಸ ಆರಗಿದ್ದಾನೆ ಅಂತ ತಿಳುವಳಿಕೆ ಉಳ್ಳವರು ಸನ್ಯಾಸಿಗಳು. ಆದ್ದರಿಂದ ಪಾರಮಹಂಸ್ಯಂ ಆಶ್ರಮಂ, ಸನ್ಯಾಸಿಗಳ ಆಶ್ರಮವನ್ನು ಭಜನ್ ಅದನ್ನು ಸೇವಿಸಬೇಕು, ಸನ್ಯಾಸ ಸ್ವೀಕಾರ ಮಾಡಬೇಕಂತ ಬಯಸಿದ್ದಾರೆ. ಅದಕ್ಕೆ ಯಾಕೆ ಅಂದ್ರೆ ಇಲ್ಲಿ ಅನ್ವಯ ಹೀಗೆ ಈ ಶ್ಲೋಕಕ್ಕೆ, ಅನನ್ಯ ಸಂಗಾತ್ ಹರೇಹೇ ಗುಣ ಸಂಗೀತ ಜನಸ್ಯ ವಿಶಿಷ್ಟ ಚೇಷ್ಟಿತಂ ಮಾನಂ ಅಸ್ಮಾತ್ ಅಹಂ ಪರಮಹಂಸ್ಯಂ ಭಜನ್ ನಿಜಂ ಅಸಂಗಂ ಪ್ರಕಟೀಕರೋಮಿ ಅಂಥೇಳಿ ಅನ್ವಯ. ಅಂದ್ರೆ ಏನು ಅರ್ಥ ಅಂತ ಹೇಳಿದ್ರೆ, ಅನನ್ಯ ಸಂಗಾತ್ ನೋಡ್ರಿ, ಅನ್ಯ ಅಂದ್ರೆ ಬೇರೆಯವರಂತ ಅರ್ಥ, ಅನ್ಯರು ಅನ್ಯ ಮನುಷ್ಯರು ಅನ್ಯ ಜನರು ಅಂತೀವಿ, ಅನ್ಯರು ಅಂದ್ರೆ ಬೇರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತರ್ಥ. ಸಂಘ ಅಂದ್ರೆ ಸಂಘ ಮಾಡುವುದು, ಅಟ್ಯಾಚ್ಮೆಂಟ್ ಇರುವುದು. ಸೊ ಅನನ್ಯ ಸಂಗಾತ್ ಅಂದ್ರೆ ಅನ್ಯರು ಭಗವಂತನನ್ನು ಬಿಟ್ಟು ಬೇರೆಯವರ ಸಂಘ ಮಾಡದಿರುವವರು, ಅನ್ಯ ಸಂಘವಿಲ್ಲದವರು. ಅನ್ಯ ಅಂದ್ರೆ ಭಗವಂತನನ್ನು ಬಿಟ್ಟು ಬೇರೆಯ ಸಂಘ, ಅದು ಇಲ್ಲದವರು ಅನನ್ಯ ಸಂಘರು. ಆದ್ದರಿಂದ ಅನನ್ಯ ಸಂಘ ಭಾವನದಿಂದ ಭಗವದ್ ಇತರ ಸಂಘ ರಾಹಿತ್ಯಾತ್, ಅನನ್ಯ ಸಂಗಾತ್ ಅಂದ್ರೆ ಭಗವಂತ ಇಲ್ಲದೆ ಭಗವಂತನಿಗಿಂತ ಬೇರೆಯಾದಂತಹ ಸಂಘ ಇಲ್ಲದವರು. ಭಗವಂತನಿಗಿಂತ ಬೇರೆಯಾದ ಸಂಘ ಇಲ್ಲ ಅಂದ್ರೆ ಭಗವಂತ ಒಬ್ಬನೇ ಸಂಘ, ಅಂದ್ರೆ ಅವನ ಜೊತೆಲಿ ಅಂದ್ರೆ ಅವನಿಗೆ ವಿರುದ್ಧವಾದದ್ದು ಯಾವುದು ಬೇಡ. ಮತ್ತೆ ಭಗವಂತನ ಸಲ್ಲ ದೇವತೆಗಳನ್ನೆಲ್ಲ ಅಗ್ನಿದೇವರು, ವಾಯುದೇವರು, ಇಂದ್ರದೆ ಎಲ್ಲರನ್ನು ನಾವು ಪೂಜೆ ಮಾಡ್ತೀವಲ್ವಾ ಅಂತ ಹೇಳಿದ್ರೆ ಹೌದು. ಯಾಕಂದ್ರೆ ಅದು ಭಗವಂತನಿಗೆ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವವರಿದೆ ಎಲ್ಲ, ಆದ್ದರಿಂದ ಅವರನ್ನು ನಾವು ಭಕ್ತಿ ಭಾವನೆ ಮಾಡ್ತೀವಿ. ಯಾಕೆ ಭಗವಂತನಲ್ಲಿ ನಮಗೆ ಆ ಉತ್ತಮ ಭಕ್ತಿ ಬರಲಿ, ಅದು ನೀವು ಅನುಗ್ರಹ ನೀವು ಮಾಡ್ರಿ ಅಂತೇಳಿ ಅವರಿಗೆ ಮಾಡುವುದು. ಎಲ್ಲವೂ ವಿಷ್ಣು ಭಕ್ತಿಗಾಗಿ, ಇತರ ದೇವತೆಗಳನ್ನು ಸೇವಿಸುವುದು ವಿಷ್ಣು ಭಕ್ತಿಗಾಗಿ. ಆದ್ದರಿಂದ ಅವರಿಗೆ ಹೇಳ್ತಾ ಇದ್ದಾರೆ, ಅವರು ಅನನ್ಯ ಸಂಗಾತ್ ಭಗವಂತನಿಗಿಂತ ಬೇರೆಯಾದ ಸಂಘ ಇಲ್ಲದಿರುವುದರ ಮೂಲಕವಾಗಿ ಹರಿ ಗುಣಸಂಗೀತ ಜನಸ್ಯ ವಿಶಿಷ್ಟ ಚೇಷ್ಟಿತಂ ಮಾನ. ಅಂದ್ರೆ ಹರೇ ಹೇ ಹರಿಯ ಸೀಮ ಹರಿಸ್ ಯಸ್ ಗುಣ ಸಂಗೀತ ಹರಿಸ್ಮರಣ ಮನನ ಆದಿತ್ವಾತ್ ಆದರವತ್ವಮು ಘಟತ ಇತಿ ಶೇಷ. ಹರೇಹೇ ಗುಣ ಸಂಗೀತ ಅಂದ್ರೆ ಅನನ್ಯ ಸಂಘ ಯಾರು ಮಾಡತಾರೋ, ಅಂದ್ರೆ ಬೇರೆಯ ಬೇಡ ನನಗೆ ಹರಿ ಒಬ್ಬನೇ ಬೇಕು ಅಂತ ಬೇರೆಯವರ ಮೇಲೆ ಅಂದ್ರೆ ಹರಿಗೆ ವಿರುದ್ಧವಾದ ವಿಷಯಗಳ ಮೇಲೆ ಸಂಘ ಭಾವನೆಯನ್ನು ಬಿಟ್ಟವರಿಗೆ ಹರಿಯ ಗುಣಸಂಘ ಬಂದು ಬಿಡುತ್ತೆ ಆಟೋಮ್ಯಾಟಿಕ್ ಆಗಿ. ಹರಿಗೆ ವಿರುದ್ಧ ಬೇಡ ಅಂದ್ರೆ ಹರಿಯೇ ಬೇಕು, ಹರಿ ಒಬ್ಬನೇ ಬೇಕು, ಹರಿಗೆ ಬೇರೆಯಾದದ್ದು ಯಾವುದೂ ಬೇಡ, ಹರಿ ಒಬ್ಬನೇ ಬೇಕು, ಎರಡು ಒಟ್ಟಿಗೆ ಹೋಗುವಂಥದ್ದು. ಆದ್ದರಿಂದ ಹರೇಹೇ ಗುಣಸಂಗೀತ ಜನಸ್ಯ ವಿಶಿಷ್ಟ ಚೇಷ್ಟಿತ. ಈ ಭಗವಂತನ ಸೋ ಈ ಹರಿ ಸ್ಮರಣ ಶ್ರವಣಗಳಿತ್ತು ಯಾವುದಿದೋ ಅದು ಇರತ್ತೆ ಅನ್ನುವುದು ಹೇಳಿದ್ದಾರೆ. ಅದನ್ನ ಜನಸ್ಯ ವಿಶಿಷ್ಟ ಚೇಷ್ಟಿತಂತು ಮಾನಂ, ಮಾನಂ ಪ್ರಮಾಣಂ, ಅದೇ ಪ್ರಮಾಣವಾಗಿದೆ, ಜನರ ವಿಶಿಷ್ಟ ಚೇಷ್ಟೆಯೇ ಪ್ರಮಾಣವಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಹಾಗಿರುವ ಕಾರಣದಿಂದಾಗಿ ಏನು ಹೇಳ್ತಾ ಇದ್ದಾರೆ, ಸೊ ಇದು ನೋಡಿ ಯದ್ವಿದಾಚರಿಸಿದ ಶ್ರೇಷ್ಠ ಸತತ ದೇವೇತರೋ ಜನಃ ಅಂತ ಹೇಳಿದಂತೆ ತಾವು ಅವರಿಗೆ ಇದೆ ಭಗವಂತನ ಸರ್ವೋತ್ತಮತ್ವ ಎಲ್ಲ ಇದೆ, ಆದ್ರೆ ಜನಗಳಿಗೆ ಗೊತ್ತಿಲ್ಲ. ಜನಗಳಿಗೆ ಮಾರ್ಗದರ್ಶನ ಮಾಡಿ ಅವರು ಫಾಲೋ ಮಾಡ್ತಾರೆ, ಆದ್ದರಿಂದ ಅದು ಮಾಡಬೇಕಾದ ದೊಡ್ಡ ಕೆಲಸ ಇದೆ ಅಂತ. ಆದ್ದರಿಂದ ಅಸ್ಮಾತ್ ಆ ಕಾರಣದಿಂದಾಗಿ ಈ ಹರಿಯ ಸ್ಮರಣೆ ಮಾಡಿದರೇನೆ ತಿಳಿದು ಬರುತ್ತೆ. ಆ ಕಾರಣದಿಂದಾಗಿ ಅಹಂ ಪಾರಮಹಂಸ್ಯಂ ಆಶ್ರಮಂ ಭಜನ್ ನಿಜಂ ಅಸಂಗಂ ಪ್ರಕಟೀಕರೋಮಿ. ನಾನು ಪರಮಹಂಸ ಅಂದ್ರೆ ಸನ್ಯಾಸ, ಪರಮಹಂಸ ಸಂಬಂಧವಾದ ಸನ್ಯಾಸ ಆಶ್ರಮವನ್ನು ಭಜನ್ ಸ್ವೀಕಾರ ಮಾಡಿದವನಾಗಿ ನಾನು ಮಾಡ್ತೀನಿ. ನಿಜಂ ಅಸಂಗಂ, ನನ್ನ ಸ್ವಭಾವ ಭೂತವಾಗಿರುವಂತಹ ಅಸಂಘ ಭಾವ. ಯಾಕಂದ್ರೆ ನೋಡ್ರಿ, ಅಸಂಘ ಭಾವ ಅಂದ್ರೆ ಸಂಘವಿಲ್ಲದೆ, ಅಂದ್ರೆ ಭಗವದ್ ವಿರುದ್ಧವಾದ ವಿಷಯಗಳಲ್ಲಿ ಸಂಘ ಇಲ್ಲ. ಸನ್ಯಾಸ ಆಶ್ರಮ ತಗೊಳ್ಳುವುದು ಮಾತ್ರ ಅಲ್ಲ ನೋಡ್ರಿ, ಮಿಕ್ಕ ಅವತಾರಗಳಲ್ಲಿ ಹನುಮದ ಅವತಾರದಲ್ಲಿ ಬ್ರಹ್ಮಚಾರಿಗಳಾಗಿದ್ದರು, ಭೀಮ ಅವತಾರದ ಮಾಡಿದಾಗ ಗೃಹಸ್ಥರಾಗಿ ಇದ್ದರು, ಆಮೇಲೆ ವಾನಪ್ರಸ್ಥವನ್ನು ಮಾಡಿದ್ರು, ಇಲ್ಲಿ ಮಧ್ವಾಚಾರ್ಯರಾಗಿ ಬಂದಾಗ ಸನ್ಯಾಸ ಆಶ್ರಮ ಮಾಡಿದ್ದಾರೆ. ಯಾವ ಆಶ್ರಮ ಮಾಡಿದರೂ ಕೂಡ ನಾವು ಗೀತೆಯಲ್ಲಿ ನೋಡ್ತೀವಿ, ಸನ್ಯಾಸ ಅಂತ ಹೇಳಿದರೆ ಆಶ್ರಮ ರೀತಿಯ ಸನ್ಯಾಸ ಒಂದು, ಇನ್ನೊಂದು ಸನ್ಯಾಸ ಭಾವನೆ ಅಂತ ಹೇಳಿ, ದ ಥಾಟ್ ಪ್ರಾಸೆಸ್, ಅದು ನನಗೆ ಯಾವುದೂ ಬೇಡ, ಭಗವಂತ ಒಬ್ಬನೇ ಬೇಕು. ಬೇರೆ ಈಗ ಸಂಸಾರದಲ್ಲಿರುವಾಗ ಸಂಸಾರದಲ್ಲೆಲ್ಲ ಅನುಭವಿಸುತ್ತೀವಿ, ಅದು ಈ ಭಗವಂತನ ಆಜ್ಞೆ ಅಂತ ಅನುಭವಿಸುವುದು, ಭಗವದ ಆಜ್ಞೆ ಅಂತ ಸಂಸಾರವನ್ನು ಅನುಭವಿಸುವುದು, ಹೀಗೆ ಮಾಡುವವರಾಗಿದ್ದಾರೆ ವಾಯುದೇವರು. ಆದ್ದರಿಂದ ನನಗೆ ಇರುವ ಆ ಅಸಂಘ ಭಾವ ಅಂದ್ರೆ ಸಂಘರಾಹಿತ್ಯ ಭಾವ ಅದನ್ನು ನಾನು ಪ್ರಕಟಣೆ ಮಾಡ್ತೀನಿ. ಐ ಎಕ್ಸ್ಪ್ರೆಸ್ ಎನಿವೇ, ಅದು ನನ್ನಲ್ಲೇ ಇದೆ ಸ್ವಾಭಾವಿಕವಾಗಿ. ಐ ಆಮ್ ಡಿಟ್ಯಾಚ್ ಟು ಎವ್ರಿಥಿಂಗ್ ಎಲ್ಸ್, ಭಗವಂತ ಒಬ್ಬನಿಗೆ ಅಟ್ಯಾಚ್ಡ್, ಎಲ್ಲ ಕಡೆ ಡಿಟ್ಯಾಚ್ಡ್ ನಾನು. ಆದ್ದರಿಂದ ಅಂತಹ ಆಶ್ರಮ ಅಂದ್ರೆ ನಾಟ್ ಓನ್ಲಿ ಭಾವನೆಯಲ್ಲಿ ಸನ್ಯಾಸ, ನಾನು ಈಗ ಆಶ್ರಮದಲ್ಲಿಯೂ ಸನ್ಯಾಸನಾಗಿ ಆ ಭಾವನೆಯ ಸನ್ಯಾಸವನ್ನು ನಾನು ಪ್ರಕಟಣೆ ಮಾಡ್ತೀನಿ. ಆಶ್ರಮ ಸನ್ಯಾಸ, ಸನ್ಯಾಸಾಶ್ರಮ ಸ್ವೀಕಾರ ಮಾಡುವುದರ ಮೂಲಕವಾಗಿ ಭಾವನೆಗಳಲ್ಲಿರುವ ಸನ್ಯಾಸ ಬುದ್ಧಿಯನ್ನು ನಾನು ಪ್ರಕಟಣೆ ಮಾಡ್ತೀನಿ, ಲೋಕಕ್ಕೂ ತೋರಿಸಿಕೊಡ್ತೀನಿ ಅಂತ ಹೇಳಿ ಹೀಗೆ ಚಿಂತನೆ. ಅಂದ್ರೆ ಮೊದಲನೇ ಶ್ಲೋಕದಲ್ಲಿ ಏನು ಚಿಂತನೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಎರಡನೇ ಶ್ಲೋಕದಲ್ಲಿ ಆ ಚಿಂತನೆ ಯಾವುದು ಅನ್ನೋದನ್ನು ಹೇಳಿದ್ದಾರೆ. ಸೊ ಹೀಗೆ ಆಚಾರ್ಯರು ನಿರ್ಧಾರ ಮಾಡಿಕೊಂಡಿದ್ದಾರೆ ಅನ್ನೋದು ಎರಡನೇ ಶ್ಲೋಕದಲ್ಲಿ ಹೇಳಿ, ಮೂರನೇ ಶ್ಲೋಕದಲ್ಲಿ ಇನ್ನು ಮುಂಚೆ ಏನು ಯೋಚನೆ ಮಾಡಿದ್ದಾರೆ ಅಂತೇಳಿ ಅದು ಹೇಳ್ತಾರೆ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಹರೇ ಶ್ರೀನಿವಾಸ. ಏನಾದರೂ ಪ್ರಶ್ನೆಗಳಿದೆ.